ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான்மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சேயாய பூர்ண ஜ்ஞான ரசார்ணசே உத்துங்க வாக்தரங்காய மத்வதுக்தாத்வயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாக்கராட்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்மருத்ர ப்ரஹ்ம வித்யா குருன் மம ப்ரஹ்மச்சர்ய ஹரிப்ரீதிசுவித்யாபாதசாரிண இஷ்டதாம் கஷ்டஹர்த்ருன் நம வித்யாமான்யான் முனீன் நம. வாஜராஜபதத்வந்த வாரிஜாசக்தமானசாம் விஸ்வப்ரியகுருன் வந்தே மந்தோஹம் தேவி சுத்தயே சத்யம் சத்யம் புனசத்யம் விஷ்ணு தீர்த்த பிரசாதத சர்வே காமா பவந்தே வாசபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தே ஹ்யபீஷ்டதம் ஜலஜேஷ்ட நிபாகாரம் ஜகதீஷ பதாஶ்ரயம் ஜகதீதல விக்யாதம் ஜகன்நாத குரும் பஜே. ಸರಸ್ವತಿ ದೇವಿಯ ಸ್ತೋತ್ರವನ್ನ ನೋಡ್ತಾ ಇದ್ವು. ಚತುರವದನ ನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರಗತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸು ನೆಲಸು ನೀ ಮದ್ವದನ ಸದನದಲ್ಲಿ. ಚತುರವದನ ರಾಣಿ, ನಾಲ್ಕು ಮುಖಗಳಿರುವಂಥ ವಿಶೇಷವಾದ ಬ್ರಹ್ಮದೇವರ ಪತ್ನಿಯಾಗಿರತಕ್ಕಂಥ ಅತಿರೋಹಿತ ವಿಮಲ ವಿಜ್ಞಾನಿ ನೋಡಿದೆವು ಮೊನ್ನೆ. ಅರ್ಥ ವಿಜ್ಞಾನಿ, ಬಿಂಬರೂಪಿ ಭಗವಂತ ಎಲ್ಲರಲ್ಲಿ ಏನೇನು ವ್ಯಾಪಾರ ಮಾಡಿಸ್ತಾನೆ ಎಂಬುದು ತಿಳಿಯೋದು ಮಾತ್ರ ಅಲ್ಲ, ಸಕಲ ಜೀವರಾಶಿಗಳಲ್ಲಿ ಆ ಭಗವಂತ ಸಕಲೇಂದ್ರಿಯಗಳಲ್ಲಿ ಮಾಡಿಸುವ ವ್ಯಾಪಾರಗಳನ್ನು ಚೆನ್ನಾಗಿ ತಿಳಿದು ತಮ್ಮ ವಿಶೇಷವಾದ ಚಿಂತನೆಯಿಂದ ಭಗವಂತನ ಗುಣಗಳನ್ನು, ಭಗವಂತನ ರೂಪವನ್ನು, ಭಗವಂತನ ವಿಶೇಷವಾಗಿರತಕ್ಕಂಥ ಕ್ರಿಯೆಗಳನ್ನು ಚಿಂತನೆ ಮಾಡತಕ್ಕಂಥವಳಾಗಿ ಅದರಿಂದ ವಿಜ್ಞಾನಿ ಅಂತ ಕರೆದರು. ತಮ್ಮೊಳಗೆ ಬಿಂಬನಾಮಕ ಭಗವಂತ ಮಾಡಿ ಮಾಡಿಸುವ ಚರ್ಯೆಗಳು ಮಾತ್ರ ಅಲ್ಲ, ಜಗತ್ತಿನಲ್ಲಿರುವ ಸರ್ವ ಜೀವರಾಶಿಗಳಲ್ಲಿ ಬಿಂಬರೂಪಿ ಭಗವಂತ ಅವರವರ ಇಂದ್ರಿಯಗಳಲ್ಲಿ ನಿಂತು ಅವರವರ ಕರ್ಮಾನುಸಾರ ಯಾವ ಯಾವ ಕಾಲಕ್ಕೆ ಏನೇನು ಕರ್ಮಗಳು ಮಾಡಿ ಮಾಡಿಸ್ತಾ ಇದ್ದಾನೋ ಅದನ್ನ ಕೇಳಿ ಅಲ್ಲ, ನೋಡಿ ಸುಖಿಸುವ ಜ್ಞಾನಿ. ಆದ್ದರಿಂದ ವಿಮಲ ವಿಜ್ಞಾನಿ ಅಂದರು. ಅದರಲ್ಲೂ ಮಲ ಅಂದರೆ ಏನು? ಬಿಂಬನ ಜ್ಞಾನ ಅಪರೋಕ್ಷ ಜ್ಞಾನದಲ್ಲಿ ಮಲ ಅಂದರೆ ಅದರ ತಿರೋಧಾನ. ಅಷ್ಟೇ ಅಲ್ಲ, ಭಗವಂತನ ಗುಣಗಳ ಪ್ರಾಕಟ್ಯ, ಭಗವಂತ ಏನೇನು ಗುಣಗಳಿಂದ ಪ್ರಕಟ ಆಗಬೇಕು, ಕೆಲವೊಮ್ಮೆ ಇವರ ಪ್ರಾರಬ್ಧ ಕರ್ಮಾನುಸಾರವೇ ಅಂದರೆ ಹಿಂದಿನ ಸಂಚಿತ ಸುಟ್ಟೋಗಿರುತ್ತೆ ಆಗಾಮಿ ಅಂತಲ್ಲ, ಪ್ರಾರಬ್ಧ ಕರ್ಮಾನುಸಾರ ಏನು ಅನುಭವಿಸ್ತಾ ಇರ್ತಾರೆ ಪ್ರಾರಬ್ಧ ಕರ್ಮವನ್ನ, ಆ ಪ್ರಾರಬ್ಧ ಕರ್ಮ ಅನುಭವಿಸುವ ಕಾಲಕ್ಕೆ ಇವರ ಅಪರೋಕ್ಷ ಜ್ಞಾನದಲ್ಲಿ ವಿಶೇಷವಾಗಿ ಭಗವಂತನ ಗುಣಗಳು ಎಷ್ಟು ಪ್ರಕಟ ಆಗಬೇಕೋ ಅದು ಒಂದೇ ಸಮನೆ ಪ್ರಕಟ ಆಗಲ್ಲ. ಪ್ರಕಾಶ ಸಂಹಿತಾದಲ್ಲಿ ಈ ವಿಶೇಷ ಪ್ರಮಾಣಗಳು ಕೊಡ್ತಾ ಇದ್ದಾರೆ. ಪರಶುಕ್ಲತ್ರಯರು ಬಿಟ್ಟು ಮಿಕ್ಕವರಲ್ಲಿ ಅಪರೋಕ್ಷ ಜ್ಞಾನ ಇದ್ದಾಗಲೂ ಅದು ಸದಾ ಏಕಪ್ರಕಾರ ಇರಲ್ಲ. ಅಷ್ಟೇ ಅಲ್ಲ, ತಿರೋಧಾನ ಆಗ್ತಾ ಇರುತ್ತೆ. ತಿರೋಧಾನ ಮಾತ್ರ ಅಲ್ಲ, ಸದಾ ಏಕಪ್ರಕಾರ ಒಂದೇ ರೀತಿಯಾದ ಗುಣಗಳ ಪ್ರಕಟಣೆ ಭಗವಂತ ತನ್ನ ರೂಪದಿಂದ ಮಾಡಲ್ಲ. ಅವರವರ ಕರ್ಮಾನುಸಾರ ಆ ಪ್ರಾರಬ್ಧ ಕರ್ಮ ಮುಗಿಸುವಾಗ ಕೆಲವೊಮ್ಮೆ ಹೆಚ್ಚು ಗುಣಗಳನ್ನು ಪ್ರಕಟ ಮಾಡುತ್ತಾನೆ, ಕೆಲವೊಮ್ಮೆ ಕಡಿಮೆ ಗುಣವನ್ನು ಪ್ರಕಟ ಮಾಡುತ್ತಾನೆ. ಈ ರೀತಿಯಾಗಿ ಆ ಗುಣಗಳ ಹೆಚ್ಚು ಕಡಿಮೆ ಪ್ರಕಟ ಮಾಡುವುದರಿಂದ ಅವರವರಲ್ಲಿ ಆನಂದ ಅನುಭವ ಎಂಬುದು ಕಡಿಮೆ ಹೆಚ್ಚು ಆಗ್ತಾ ಇರುತ್ತೆ. ಭಗವಂತನ ದರ್ಶನ ಎಂಬುದು ಕೂಡ ಸ್ಪಷ್ಟತೆ ಎಂಬುದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇದು ಅಪರೋಕ್ಷ ಜ್ಞಾನ. ತಿರೋಧಾನ ಎಂಬುದು ಒಂದು ಮರ. ಆ ತಿರೋಧಾನ ಎಂಬುದು ಆ ಮಲ ಅಲ್ಲದೆ ಇನ್ನೊಂದು ಯಾವುದು ಅಂದರೆ ಅದರಲ್ಲಿ ಸ್ಪಷ್ಟತ ಎಂಬುದು ವ್ಯತ್ಯಾಸ ಬರ್ತದೆ. ಒಬ್ಬರಿಗೇನೆ ಅವರ ಜ್ಞಾನವೇನೆ ಅಪರೋಕ್ಷ ಜ್ಞಾನವೇನೆ, ನಾನಾ ರೀತಿಯಾಗಿ ಪ್ರಾರಬ್ಧ ಕರ್ಮಾನುಸಾರ ಒಮ್ಮೆ ಒಂದು ರೀತಿ ಇದ್ದರೆ ಒಮ್ಮೆ ಇನ್ನೊಮ್ಮೆ ಒಂದು ರೀತಿ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಅದರಲ್ಲಿ ಸ್ಪಷ್ಟತ ಎಂಬುದು ಕೂಡ ವ್ಯತ್ಯಾಸ ಬರ್ತಾ ಇರುತ್ತೆ. ಇವೆಲ್ಲ ಅಪರೋಕ್ಷ ಜ್ಞಾನಿಗಳಾದವರು ಕೂಡ ತಾವು ಪಡುವಂತಹ ಅಂದರೆ ಅನುಭವಿಸುವ ದೋಷಗಳ ವಿಶೇಷ ಅದನ್ನ ಮಲ ಅಂತ ಕರೆದರು. ಆ ಮಲದಿಂದ ವಿಗತ ಮಲ ಅಂದರೆ ಆ ಮಲಗಳಿಂದ ದೂರರಾದಂತಹ ವಿಶೇಷ ಜ್ಞಾನ ಈಗದ, ಅದರಿಂದ ವಿಮಲ ವಿಜ್ಞಾನಿ ಅಂದರು. ಈಕೆಯ ಜ್ಞಾನ ಬಿಂಬನ ಜ್ಞಾನ ಪ್ರಳಯ ಕಾಲದಲ್ಲೂ ತಿರೋಧಾನ ಆಗಲ್ಲ. ಅಷ್ಟೇ ಅಲ್ಲ, ಭಗವಂತನ ದರ್ಶನ ಯಾವ ಯಾವ ಗುಣಗಳಿಂದ ಇವರಿಗೆ ಪ್ರಕಟ ಆಗಬೇಕೋ ಅದು ಏಕಪ್ರಕಾರ ಸದಾ ಏಕಪ್ರಕಾರ ಪ್ರಕಟ ಆಗಿರುತ್ತೆ. ಅಷ್ಟೇ ಅಲ್ಲ, ಭಗವಂತನ ದರ್ಶನ ಅದರಲ್ಲಿ ಸ್ಪಷ್ಟತ ಸದಾ ಏಕಪ್ರಕಾರ ಇರುತ್ತೆ. ಇದು ಬಹಳ ಅಪರೂಪ. ಗರುಡ ಶೇಷಾದಿಗಳಿಗೆ ಕನಸನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಅಪರೂಪದ ವಿಮಲ ವಿಜ್ಞಾನ ಇವರಿಗಿದೆ. ಆದ್ದರಿಂದ ವಿಮಲ ವಿಜ್ಞಾನಿ, ಅಂಥ ವಿಜ್ಞಾನವೂ ಕೂಡ ತಿರೋಹಿತವಾಗಲ್ಲ, ಅತಿರೋಹಿತ ವಿಮಲ ವಿಜ್ಞಾನಿ ಎಂದು. ಅಂಥ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರಕೃತಿಗಳಿಗೆ ಅಭಿಮಾನಿ. ನಿಗಮ ವಿಶೇಷವಾಗಿ ಭಗವಂತನನ್ನ ತಮ್ಮ ಶಕ್ತಿ ಎಷ್ಟಿದೆ ಅಷ್ಟುವರೆಗೆ ಪೂರ್ಣವಾಗಿ ತಿಳಿಸಿಕೊಡತಕ್ಕಂಥದ್ದೇ ನಿಗಮ. ಯಾವುದು ವೇದಗಳು ಅವುಗಳ ತತಿ ಗುಂಪು ಅವುಗಳ ಪ್ರತತಿಗಳಿಗೆ ನಿಗಮ ಪ್ರತತಿ ಅಂದ್ರು. ತತಿ ಅಂದ್ರೆ ಗುಂಪು, ತತ ಅಂದ್ರೆ ವ್ಯಾಪ್ತವಾದಂತಹ ಗುಂಪು. ಈ ವೇದ ಅಕ್ಷರಗಳ ರೂಪದಲ್ಲಿ ತದ್ಗದ ಅರ್ಥ ರೂಪದಲ್ಲಿ ಸರ್ವತ್ರ ವ್ಯಾಪಿಸಿದೆ. ಅಂಥ ವೇದ ತತ, ಅಂಥ ತತವಾದ ವೇದದ ಗುಂಪು ತತಿ. ಆದರೆ ಇದು ಬರೇ ತತಿಯಲ್ಲ, ಅಂದರೆ ಪ್ರತತಿ ಅಂತ ಹೇಳಿದರು. ಪ್ರಕರ್ಷೇಣ, ಅಲ್ಲಿ ಪ್ರಕೃಷ್ಟತ್ವ ಇದೆ ಅಂದರು. ಏನದು ಅಂದರೆ ನಮ್ಮ ಮಾತುಗಳು ಎಲ್ಲರ ಏನು ಬಾಯಿನ ಬರೋ ಮಾತುಗಳು ಆ ವರ್ಣಗಳು ಅವು ಕೂಡ ಎಲ್ಲ ಕಡೆ ವ್ಯಾಪಿಸಿ ಬರುತ್ತೆ. ಆದ್ದರಿಂದಲೇನೆ ಯಾವುದೋ ರೇಡಿಯೋ ಸ್ಟೇಷನ್ನಲ್ಲಿ ಯಾರದು ಹಾಡು ಬಂದರೆ ಅದು ನಮ್ಮನೆಯಲ್ಲಿ ರೇಡಿಯೋ ಇಟ್ಟರೆ ಆ ಗಾಳಿಯ ಮೂಲಕ ಆ ತರಂಗಗಳೆಲ್ಲ ಬಂದು ನಮ್ಮ ರೇಡಿಯೋ ಸೇರುತ್ತೆ. ಹೌದು, ಆ ವರ್ಣಗಳು ಆ ಶಬ್ದಗಳು ಇವೆಲ್ಲ ಕೂಡ ತತಿಗಳೇ, ಅಂದರೆ ಅವ್ಯಾಪ್ತವಾಗಿ ಬರುತ್ತವೆ. ಆದರೆ ಇವು ಪ್ರತತಿಗಳು ಅಂತ ಹೇಳ್ತಾ ಇದ್ದಾರೆ ವೇದಗಳನ್ನು. ಅಂದರೆ ಇವು ನಿತ್ಯ, ವೇದಗಳು ನಿತ್ಯ, ಮಿಕ್ಕ ಶಬ್ದಗಳೆಲ್ಲ ಅನಿತ್ಯ. ಆದ್ದರಿಂದ ನಿಗಮ ಪ್ರತತಿಗಳು ಭಗವಂತನನ್ನು ತಿಳಿಸುವಂತಹ ವೇದಗಳೆಂಬ ವಿಶೇಷ ವರ್ಣಗಳ ಸಮೂಹ, ಇದರ ಗುಂಪು ಏನಿದೆ ಅದಕ್ಕೆ ಅಭಿಮಾನಿ. ಅವುಗಳನ್ನು ನಿಯಮನ ಮಾಡುತ್ತಾ ಅವುಗಳ ಮೂಲಕ ಭಗವಂತನನ್ನು ಸದಾ ಸ್ತೋತ್ರ ಮಾಡತಕ್ಕಂಥವರಂತೆ. ವೇದಗಳನ್ನ ನಿಯಮನ ಮಾಡುತ್ತಾ ವೇದಗಳೊಳಗೆ ವೇದಾಭಿಮಾನಿಗಳಾಗಿ ತಾವು ನಿಂತು ವೇದಗಳ ಮೂಲಕ ಭಗವಂತನನ್ನ ಸದಾ ಸ್ತೋತ್ರ ಮಾಡುವಂಥವರು ಸರಸ್ವತಿ ದೇವಿ. ಆದ್ದರಿಂದ ನಿಗಮ ಪ್ರತತಿಗಳಿಗೆ ಅಭಿಮಾನಿ ಎಂದರು. ನಂತರ ವೀಣಾಪಾಣಿ ಎಂದರು. ವೀಣಾಪಾಣಿ ಅಂತ ಹೇಳಿದರೆ ಒಂದು ವೀಣೆ, ಅದನ್ನು ಕೈಯಲ್ಲಿ ಹಿಡ್ಕೊಂಡಿರುತ್ತಾರೆ, ಬ್ರಹ್ಮದೇವರಿಗೆ ಸದಾ ವೀಣಾಗಾನದಿಂದ ಸಂತೋಷಗೊಳಿಸ್ತಾರೆ ಅಂತ ಹೇಳಿದರೆ ಇಷ್ಟೇ ಅರ್ಥ ಅಲ್ಲ ಅಂತಾರೆ. ಯಾಕೆ ಅಂದರೆ ಷೋಡಶಿಯಲ್ಲಿ ರಥಾದಿ ಪ್ರಕರಣ ಅಂತ ಬರುತ್ತೆ. ಆ ರಥಾದಿ ಪ್ರಕರಣದಲ್ಲಿ ಶರೀರವನ್ನ, ಜೀವರ ಶರೀರವನ್ನ ವೀಣೆ ಅಂತ ಚಿಂತನೆ ಮಾಡಬೇಕು ಅಂತ. ಜೀವರ ಶರೀರವೇ ವೀಣೆ. ಈ ಶರೀರಕ್ಕೂ ಹೊಟ್ಟೆ ಇದೆ. ಈ ವೀಣೆ ಅಂದ್ರೆ ದೈವಿ ವೀಣೆ ನಮ್ಮ ಶರೀರ, ಮಾನುಷ್ಯ ವೀಣ ಹೊರಗಿರುವುದು. ಈ ದೈವಿ ವೀಣೆಗೂ ಹೊಟ್ಟೆ ಇದೆ, ಅದಕ್ಕೂ ಹೊಟ್ಟೆ ಇದೆ. ಇದಕ್ಕೂ ತಲೆ ಇದೆ, ಅದಕ್ಕೂ ತಲೆ ಇದೆ, ಅದಕ್ಕೆ ತಂತಿಗಳಿವೆ, ಇದಕ್ಕೆ ನಾಡಿಗಳಿವೆ, ಅದಕ್ಕೆ ಬಾರಿಸುವ ಶಲಾಕ ಚಿಕ್ಕ ತುಂಡಿರುತ್ತೆ, ಅದರಿಂದ ವಿವರಿಸ್ತಾ ಬರ್ತಾರೆ. ಇಲ್ಲಿ ಕೂಡ ಶಲಾಕ ನಾಲಿಗೆ ಎಂಬ ವಿಶೇಷವಾಗಿ ಆ ತಂತಿಗಳನ್ನು ಬಾರಿಸುವಂತಹ ಆ ಕಬ್ಬಿಣದ ತುಂಡು. ಹಾಗೆ ವೀಣೆಯಲ್ಲಿ ತಂತಿಗಳನ್ನು ಒತ್ತಿ ಹಿಡಿದರೆ ನಾನಾ ಸ್ವರಗಳು ಬರುತ್ತೆ. ಇಲ್ಲಿ ಕೂಡ ಕಂಠದಲ್ಲಿರತಕ್ಕಂತಹ ನಾಡಿಗಳನ್ನು ಒತ್ತಿ ಹಿಡಿದಾಗ ಅಲ್ಲಿಂದ ನಾನಾ ಸ್ವರಗಳು ಬರ್ತಾ ಇರುತ್ತೆ. ಅದರಿಂದ ಇದು ನಮ್ಮ ಶರೀರವೇ ದೈವಿ ವೀಣಾ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಕೊನೆಯಲ್ಲಿ ಒಂದು ಮಾತು ಹೇಳುತ್ತಾರೆ. ಕೇವಲ ನಮ್ಮ ಶರೀರ ಮಾತ್ರ ಅಲ್ಲ, ಬ್ರಹ್ಮದೇವರು ಮೊದಲುಕೊಂಡು ಎಲ್ಲಾ ಜೀವರಾಶಿಗಳ ಶರೀರವೂ ಕೂಡ ದೇವರಿಗೆ ವೀಣಾ ಅಂತ ಚಿಂತನೆ ಮಾಡಿ. ಏನು ವೀಣಾ ಅಂತ ಚಿಂತನೆ ಮಾಡುವುದು ಅಂದರೆ ಪ್ರತಿಯೊಬ್ಬರ ಶರೀರ ವೀಣೆ, ಅವರ ಬಾಯಿಯಿಂದ ದೇವರು ಆಯಾಕಾರದಲ್ಲಿ ನುಡಿಸುವ ಸರ್ವಶಬ್ದಗಳು ವೀಣಾಕಾನ ಭಗವಂತನಿಗೆ ಎಂದರು. ಹೌದಾ ಅಂದರೆ ಈ ಅನುಸಂಧಾನ ಯಾರು ಮಾಡುತ್ತಾರೆ ಅಂದರೆ ಆ ಸರಸ್ವತಿ ದೇವರು ವಿಶೇಷ ಮಾಡುತ್ತಾರಂತೆ. ಅವರು ಕೈಯಲ್ಲಿ ಹಿಡಿದದ್ದು ಆ ಒಂದು ವೀಣೆ ಮಾತ್ರ ಅಲ್ಲ, ಅವರು ಹಿಡಿದದ್ದು ಇಡೀ ಪ್ರಪಂಚದಲ್ಲಿರುವ ತಮಗಿಂತ ಕಳಗಿರುವಂತಹ ಎಲ್ಲ ಗರುಡ ಶೇಷಾದಿ ಎಲ್ಲರ ಶರೀರವೂ ಕೂಡ ಅವರ ಕೈಯಲ್ಲಿ ವೀಣೆಯಾಗಿದೆ. ಸರಸ್ವತಿ ದೇವಿ, ಗರುಡ ಶೇಷ, ರುದ್ರಾದಿ ಸಕಲ ದೇವತೆಗಳು, ಸಕಲ ಮನುಷ್ಯರು, ಸಕಲ ದೈತ್ಯ ಎಲ್ಲ ಪ್ರಾಣಿಗಳ ಶರೀರವನ್ನು ವೀಣೆಯಂತೆ ಹಿಡಿದು ಅವರ ಕಂಠದಿಂದ ಸದಾ ಭಗವಂತನ ಸ್ತೋತ್ರ ಮಾಡತಕ್ಕಂಥ ಶಬ್ದಗಳನ್ನು ನಡೆಸುತ್ತಾರೆ. ಸದಾ ಭಗವಂತನ ಸ್ತೋತ್ರ ಮಾಡುತ್ತಾ ಇರ್ತಾರಂತೆ. ಅದು ನಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು, ನಾನಾ ಲೌಕಿಕದ ಮಾತು ಆಗಿರಬಹುದು, ನಾನಾ ಮಾತುಗಳನ್ನು ನಮ್ಮ ಈ ಶರೀರವೆಂಬ ವೀಣೆಯ ಮೂಲಕ ಸರಸ್ವತಿ ದೇವಿ ನುಡಿಸಿ ನಂತರ ಆ ಮಾತುಗಳಿಂದ ಭಗವಂತನ ಪೂಜೆಯನ್ನ ಮಾಡುವ ಮಹಾಜ್ಞಾನಿ, ಅದಕ್ಕೆ ವೀಣಾಪಾಣಿ ಅಂದರು. ಇಂಥ ಅರ್ಥ ಇಲ್ಲಿ ದಾಸರಾಯ ತುಂಬಿದ್ದಾರೆ. ಅದರಿಂದ ವೀಣಾಪಾಣಿ ಬ್ರಹ್ಮಾಣಿ ಅಂದರು. ಬ್ರಹ್ಮಾಣಿ ಎಂಬ ಶಬ್ದ ಅರ್ಥ ಏನು ಹೇಳ್ತಾರೆ? ಬ್ರಹ್ಮ ಅಂದ್ರೆ ವೇದಗಳು ಹೇಳ್ತಾರೆ. ಬ್ರಹ್ಮ ವೇದಾನ್ ನಯತಿ ಪ್ರಾಪಯತಿ ಇತಿವ. ಯಾರಾದರೆ ವಿಶೇಷವಾಗಿ ಸರಸ್ವತೀ ದೇವಿಯ ಉಪಾಸನೆಯನ್ನು ಮಾಡುತ್ತಾರೆ ಅವರಿಗೆ ವೇದಾರ್ಥಗಳೆಲ್ಲ ಹೊಳೆಯುವಂತೆ ಮಾಡುತ್ತಾರಂತೆ. ನಂತರ ಬ್ರಹ್ಮ ಅಂದರೆ ಹೇಳುತ್ತಾರೆ ತಪಃ. ಬ್ರಹ್ಮ ಅಂದರೆ ತಪಸ್ಸು. ಮೊದಲು ವೇದಗಳು ನಮಗೆ ಬರುವಂತೆ ಮಾಡುತ್ತಾಳದ್ದರಿಂದ ಬ್ರಹ್ಮಾಣಿ. ಬ್ರಹ್ಮ ಅಂದರೆ ತಪಸ್ಸು. ಆ ತಪಸ್ಸು ವೇದಗಳು ಬಂದ ಮೇಲೆ ಅದರ ಚಿಂತನೆ ಮಾಡಿಸಿ ಆ ಚಿಂತನೆ ಎಂಬ ತಪಸ್ಸು ವಿಶೇಷ ತಪ ಆಲೋಚನೆ ಎಂಬ ಧಾತು ಅಂದರೆ ವಿಶೇಷವಾದ ವೇದಾರ್ಥಗಳನ್ನು ಸತತ ಚಿಂತನೆ ಮಾಡುವಂತೆ ಮಾಡುತ್ತಾಳೆ. ಅದರಿಂದ ಈಕೆ ಬ್ರಹ್ಮಾಣಿ ಅಂತ ಹೆಸರು. ಅಂದರೆ ಒಂದೇ ಶಬ್ದ, ನಾವು ಉಪಾಸನೆ ಮಾಡಿದರೆ ಯಾವ ಯಾವ ಅರ್ಥದಿಂದ ಉಪಾಸನೆ ಮಾಡಿದರೆ ಅಂತಹ ಫಲವನ್ನು ಅಲ್ಲಿರುವ ಸರಸ್ವತಿ ಎಂಬ ಹೆಸರಿಟ್ಟುಕೊಂಡ ಭಗವಂತ ನಮಗೆ ಕೊಡುತ್ತಾನೆ. ನಂತರ ಮೊದಲು ಬ್ರಹ್ಮ ಅಂದರೆ ವೇದಗಳು. ಆ ವೇದಗಳನ್ನು ಚೆನ್ನಾಗಿ ನಮಗೆ ಸಿಗುವಂತೆ ಮಾಡುತ್ತಾಳೆ, ವೇದಾರ್ಥಗಳು ಹೊಳೆಯುವಂತೆ ಮಾಡುತ್ತಾಳೆ. ನಂತರ ಬ್ರಹ್ಮ ಅಂದರೆ ತಪಸ್ಸು, ವೇದಾರ್ಥಗಳ ಚಿಂತನೆ ಎಂಬ ತಪಸ್ಸು ಮಾಡಿಸ್ತಾಳೆ. ಆ ವೇದಾರ್ಥಗಳು ಹೊಡೆದ ಮೇಲೆ ಆ ವೇದಾರ್ಥಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡುವ ತಪಸ್ಸನ್ನು ನಮ್ಮಿಂದ ಮಾಡಿಸ್ತಾರೆ. ಅಥವಾ ವೇದಗಳನ್ನು ಕೊಟ್ಟು ತಪಸ್ಸು ಮಾಡಿಸಿ ನಂತರ ಬ್ರಹ್ಮ ತತ್ವಂ ಪ್ರಾಪಯತೀತಿವಾ ಅಂದರೆ ಬ್ರಹ್ಮ ತತ್ವವನ್ನು ನಮಗೆ ಸಿಗುವಂತೆ ಮಾಡುತ್ತಾಳೆ. ಅದರಿಂದ ಈಕೆಗೆ ಬ್ರಹ್ಮಾಣಿ ಅಂತ ಹೆಸರು. ಅಥವಾ ಇನ್ನೊಂದು ಹೇಳ್ತಾ ಇದ್ದಾರೆ, ಬ್ರಹ್ಮ ಪರಮಾತ್ಮಾನಂ ಪ್ರಾಪಯತಿ ಇತಿವ ಜೀವಾನಿತಿ ಶೇಷ ಅಂದರೆ ಭಗವಂತನನ್ನ ಹೊಂದುವಂತೆ ಮಾಡುತ್ತಾಳೆ. ಯಾರನ್ನ? ಜೀವರನ್ನ. ಇಲ್ಲಿ ಬ್ರಹ್ಮತತ್ವಂ ಪ್ರಾಪಯತಿ ಇತಿ ಅಂತ ಹೇಳಿದ್ರು ಬ್ರಹ್ಮ ಪರಮಾತ್ಮಾನಂ ಪ್ರಾಪಯತಿ, ಬ್ರಹ್ಮತತ್ವವನ್ನ ಹೊಂದುವಂತೆ ಮಾಡುತ್ತಾಳೆ ಅಥವಾ ಬ್ರಹ್ಮನನ್ನೇ ಹೊಂದುವಂತೆ ಮಾಡುತ್ತಾಳೆ ಅಂದ್ರೆ ಎರಡೂ ಒಂದೇ ಆಯ್ತಲ್ಲ ಅಂದ್ರೆ ಇಲ್ಲಿ ಹೇಳ್ತಾರೆ ಅಪರೋಕ್ಷ. ಇಲ್ಲಿ ವೇದ ಕೊಟ್ಟು ವೇದದಿಂದ ಅರ್ಥಗಳು ಹೊಳಿಸಿ ಆ ಅರ್ಥಗಳಿಂದ ಕೂಡಿದ ತಪಸ್ಸನ್ನು ಮಾಡಿಸಿ ಆ ತಪಸ್ಸಿನ ಮೂಲಕ ಬ್ರಹ್ಮತತ್ವ ಪ್ರಾಪಣ ಅಂದರೆ ಅಪರೋಕ್ಷ ಜ್ಞಾನ ಬರುವಂತೆ ಮಾಡಿ ನಂತರ ಬ್ರಹ್ಮ ಪರಮಾತ್ಮನ ಪ್ರಾಪಯತೀತಿ ಮೋಕ್ಷಕ್ಕೂ ಕರಕೊಂಡು ಹೋಗ್ತಾಳೆ. ಮೋಕ್ಷಕ್ಕೆ ಅಂದರೆ ವಿಶೇಷವಾಗಿ ವಾಯುದೇವರ ಪಾದಕ್ಕೆ ಹಾಕಿಸಿ ಆ ವಾಯುದೇವರ ಮೂಲಕ ಭಗವಂತನ ವಿಶೇಷ ಅನುಗ್ರಹ ಪ್ರಾಪ್ತಿಯಿಂದ ಮೋಕ್ಷ ಪಡೆಯುವಂತೆ ಆಕೆ ಅನುಗ್ರಹ ಮಾಡುತ್ತಾಳೆ. ಆದ್ದರಿಂದ ಆಕೆಗೆ ಬ್ರಹ್ಮಾಣಿ ಅಂತ ಹೆಸರು. ಅಥವಾ ಬ್ರಹ್ಮದೇವರ ಪತ್ನಿ, ಬ್ರಹ್ಮಣ ಇಯಂ ಬ್ರಹ್ಮಾಣಿ ಅಂದ್ರೆ ವಿಶೇಷವಾಗಿ ಬ್ರಹ್ಮದೇವರ ಪತ್ನಿ ಅಂತ ಹೇಳಿದ್ರು. ಈ ರೀತಿಯಾಗಿ ಆಕೆ ತುಂಬಾ ಗುಣಗಳನ್ನು ಹೇಳಿ ಬ್ರಹ್ಮಾಣಿ ಎಂಬ ಕರಿ ವೇದಗಳನ್ನ ನಮಗೆ ಉಪದೇಶ ಕೊಡಿಸಿ ಅದರ ವಿಶೇಷವಾಗಿರತಕ್ಕಂಥ ಚಿಂತನ ಮಂಥನಾದಗಳನ್ನು ಮಾಡಿಸಿ ತಪಸ್ಸನ್ನು ಮಾಡಿಸಿ ನಂತರ ಅಪರೋಕ್ಷ ಜ್ಞಾನ ಕೊಡಿಸಿ ನಂತರ ವಾಯುದೇವರ ಮೂಲಕ ಮೋಕ್ಷವನ್ನು ಕೊಡಿಸ್ತಕ್ಕಂಥವಳು. ಆದ್ದರಿಂದ ಈ ನಾಲ್ಕು ಅರ್ಥಗಳಿಂದ ಆಕೆಯನ್ನ ಬ್ರಹ್ಮಾಣಿ ಅಂತ ಕರೆದು ನಿಗಮ ಪ್ರತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ಅಂತ ತಾಯಿ ನತಿಸಿ ಬೇಡುವ ನಿಮಗೆ ನಮಸ್ಕಾರ ಮಾಡಿ ಬೇಡತಾ ಇದ್ದೇನೆ ಜನನಿ. ಅಲ್ಲ, ನಮಗೆ ತಾಯಿ ಹೇಗಾಗ್ತಾಳೆ ಅಂದ್ರೆ ಜಗತ್ತಿಗೆಲ್ಲ ತಂದೆ ತಾಯಿಯರು ಯಾರು? ಪಾರ್ವತಿ ಪರಮೇಶ್ವರರು ಅಂದ್ರೆ ಗರುಡ ಶೇಷ ರುದ್ರಾದಿಗಳು ಅವರಿಗೆ ತಾಯಿ, ಆದ್ದರಿಂದ ಜಗತ್ತಿಗೆ ತಾಯಿ ಜನನಿ. ಲಕ್ಷ್ಮೀಪತಿಯ ಗುಣಗಳ ತಿತುಪಿದಕ್ಕೆ ಭಗವಂತನ ಗುಣಗಳನ್ನ ಸ್ತೋತ್ರ ಮಾಡಲಿಕ್ಕೆ. ಎಂಥ ಭಗವಂತ? ಲಕ್ಷ್ಮೀಪತಿ. ಲಕ್ಷ್ಮಿ ಅಂದರೆ ವೇದಗಳನ್ನು ಮೀರಿ ಭಾರತಾದಿಗಳನ್ನು ಮೀರಿ ಭಗವಂತನ ಸ್ತೋತ್ರ ಮಾಡಲಿಕ್ಕೆ ನೋಡಿ ಭಗವಂತನ ಪೂರ್ಣ ಸ್ತೋತ್ರ ಮಾಡೋದಕ್ಕೆ ಆಗದೆ ಕೈಚೆಲ್ಲಿ ಭಗವಂತನ ಗುಣಗಳನ್ನು ನಾನೆಂದು ಅಂತ್ಯವನ್ನ ಕಾಣಲಿಕ್ಕಾಗಲ್ಲ ಅಂತ ಹೇಳಿದ ಲಕ್ಷ್ಮೀದೇವಿಯ ಪತಿಯಾದಂತಹ ಶ್ರೀಹರಿಯ ಗುಣಗಳು ಅದು ನಮ್ಮಂಥವರಿಗಟ್ಟ ಗೊತ್ತೆ ಅಂದರೆ ಅಮ್ಮ ನಾವು ಚಿಕ್ಕ ಚಿಕ್ಕ ಬಡಪಾಯಿಗಳು, ಅದರಿಂದ ನಮ್ಮ ಬಾಯಿಗೆ ಎಷ್ಟು ಎಟಕೊತ್ತೋ ಅಷ್ಟೇ ನಮ್ಮ ಬಾಯಿ ಭಗವಂತನ ತತ್ವವನ್ನ ತಿಳಿಸಿಕೊಡು. ಅದಕ್ಕೆ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಅಂದರೆ ಯಥಾಶಕ್ತಿ ಯಥಾಮತಿ ನಾವು ವಿಶೇಷವಾಗಿ ಸ್ತೋತ್ರ ಮಾಡುವುದಕ್ಕೆ ಸನ್ಮತಿಯ ಪಾಲಿಸಿ ಅಂದರು. ವಿಶೇಷವಾಗಿರತಕ್ಕಂಥ ಏಕಾಗ್ರ ಬುದ್ಧಿಂ ದತ್ವ ಅಂದರು. ರಮಾರಮಣಸ್ಯ ಹರೇ ಜ್ಞಾನಾನಂದಾದಿ ಗುಣಾನ್ ಸ್ತೋತು, ಭಗವಂತನ ಜ್ಞಾನ ಆನಂದ ಮೊದಲಾದ ಗುಣಗಳನ್ನು ಸ್ತೋತ್ರ ಮಾಡಲಿಕ್ಕೆ ಏಕಾಗ್ರ ಬುದ್ಧಿಯನ್ನು ದಯಪಾಲಿಸಿ ನೀನು ವಿಶೇಷವಾಗಿರತಕ್ಕಂಥ ನೆಲೆಸು ಮದ್ವದನ ಸದನದಲ್ಲಿ ನನ್ನ ವದನ ಸದನದಲ್ಲಿ ನೀನು ಸದಾ ನೆಲೆಸಿರಬೇಕಮ್ಮ. ಯಾಕೆ ಅಂತ ಹೇಳಿದರೆ ಹೇಳುತ್ತಾರೆ ವಾದೀಂದ್ರರು ಗುರುಗಳ ಸ್ತವನದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ಣಾನುಗ್ರಹ ಮಾಡಲಿಕ್ಕಾಗಿ ರಾಘವೇಂದ್ರ ಸ್ವಾಮಿಗಳ ನಾಲಿಗೆ ಎಂಬ ರಂಗ ಮಂಟಪದಲ್ಲಿ ನರ್ತನ ಮಾಡಿದರಂತೆ ಸರಸ್ವತೀ ದೇವಿ. ಆ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯಲ್ಲಿ ನರ್ತನ ಮಾಡಿದಾಗ ಆಕೆಯ ಶಿರಸ್ಸಿನ ಕೂದಲಿನ ಒಳಗೆ ಇಟ್ಟುಕೊಂಡಂತಹ ಪುಷ್ಪಗಳು ಕಳೆದು ಬಿದ್ದು ಗಾಯರ ನಾಲಿಗೆ ಮೇಲೆ ಬಿದ್ದು ಆ ಪುಷ್ಪಗಳ ಪರಿಮಳ ಹೊರಬಂತಂತೆ. ಆ ಪರಿಮಳವೇ ಅವರು ಬರೆದಂತಹ ಪರಿಮಳ ಅಂತ ವರ್ಣನೆ ಮಾಡುತ್ತಾರೆ. ರೀತಿಯಾಗಿ ಸರಸ್ವತಿ ದೇವಿ ನಮ್ಮ ವದನದಲ್ಲೂ ಕೂಡ ನೆಲೆಸಿದರೆ ಆಕೆ ನರ್ತನೆ ಮಾಡಿದರೆ ಇನ್ನೇನು ಗ್ರಂಥಗಳು ಬರೆಯದಿದ್ರೂ ಕೂಡ ಯುದ್ಧ ಸ್ತೋತ್ರಗಳು ಏನು ಭಗವಂತನ ಗುಣಗಳಿವೆ ಏನು ಬಡಪಾಯಿಗಳಾದ ನಾವು ಏನೋ ಚೋರೋ ಚಾರೋ ಹೇಳುವಾಗ ಭಗವಂತನ ಗುಣಗಳು ನಮ್ಮ ತಲೆಗೆ ಹೊಳೆದು ಆ ಭಗವಂತನ ಸ್ತೋತ್ರದ ಆನಂದದಲ್ಲಿ ಮುಳುಗುವಂತಹ ಭಾಗ್ಯ ಕೊಡಮ್ಮ ಅಂತ ಕೇಳಿಕೊಳ್ತಾ ಇದ್ದಾರೆ. ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ಅಂದ್ರೆ ಏನಿ ಸನ್ಮತಿ ಅಂದ್ರೆ ಏನರ್ಥ ಅಂದ್ರೆ ಹೇಳ್ತಾ ಇದ್ದಾರೆ ಏಕಾಗ್ರವಾದ ಬುದ್ಧಿ ಸನ್ಮತಿ ಇನ್ನು ಹೇಳ್ತಾ ಇದ್ದಾರೆ. ಈ ಸನ್ಮತಿ ಶಬ್ದಕ್ಕರ್ಥ ಯಾವ ಬುದ್ಧಿ ಭಗವಂತನ ಸ್ತೋತ್ರ ಮಾಡಬೇಕು ಅಂತ ಬರ್ತಾ ಇದೆಯೋ ಆ ಬುದ್ಧಿ ತತ್ವಾಭಿಮಾನಿಗಳಂತರ್ಯಾಮಿ ಭಗವಂತನೇ ಕೊಟ್ಟು ಕೊಡಿಸ್ತಾ ಇದ್ದಾನೆ ಎಂಬುದನ್ನ ನನಗೆ ತಿಳಿಸಿಕೊಟ್ಟರೆ ಅದು ಸನ್ಮತಿ ಆಗುತ್ತೆ. ಇಲ್ಲದಿದ್ರೆ ನಾವು ಮಾಡ್ತಾ ಇರ್ತೀವಿ ದೇವರ ಸ್ತೋತ್ರ, ತುಂಬಾ ಸ್ತೋತ್ರ ಮಾಡಿದವು. ಅಯ್ಯೋ ನಾನಿಷ್ಟು ಸ್ತೋತ್ರ ಮಾಡಿದೆ, ದೇವರ ಅನುಗ್ರಹ ಮಾಡಲಿಲ್ಲ, ನಾನಿಷ್ಟು ಮಾಡಿದೆ ಇದು ಮಾಡಲಿಲ್ಲ, ಈ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಆದರೆ ಆ ಸ್ತೋತ್ರ ಮಾಡಿಸಿದ್ದು ಅವನೇ, ಆ ಬುದ್ಧಿ ಕೊಟ್ಟದ್ದು ಅವನೇ, ಮಾಡಿ ಎಲ್ಲ ಅವನೇ ಮಾಡಿಸಿದ್ದು ಎಂಬ ಬುದ್ಧಿಯೇ ಇರಲ್ಲ. ಸ್ತೋತ್ರ ಮಾಡುವಷ್ಟು ಕಾಲ ನಾ ಮಾಡಿದೆ ನಾ ಮಾಡಿದೆ ಅಂತ ಬರ್ತಾ ಇರುತ್ತೆ. ಆ ನಾ ಮಾಡಿದೆ ಎಂಬ ಆ ಬುದ್ಧಿ ಬಿಟ್ಟು ಭಗವಂತನೇ ನಮ್ಮಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ನಮಗೆ ಬರುತ್ತಲ್ಲ, ಅದನ್ನೇ ಸನ್ಮತಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಭಗವಂತನ ಸ್ತೋತ್ರ ಮಾಡುವ ಕಾಲಕ್ಕೆ ಮನಸ್ಸು ಎಲ್ಲೆಲ್ಲೋ ಕಂಡ ಕಡೆ ತಿರುಗಾಡಿ ಬರ್ತಾ ಇರುತ್ತೆ, ಹಾಗಾಗದಿರಬೇಕು. ನಂತರ ಭಗವಂತ ಆ ಸ್ತೋತ್ರ ಮಾಡಿಸುವಾಗ ದೇವರೇ ನನ್ನಿಂದ ಸ್ತೋತ್ರ ಮಾಡಿಸ್ತಾ ಇದ್ದಾರೆ, ಬುದ್ಧಿಯನ್ನು ಕೊಟ್ಟಿದ್ದಾರೆ ಎಂಬ ಎಚ್ಚರ ಇರಬೇಕು. ಈ ಎರಡೂ ಪ್ರಧಾನವಾದ್ದು ಅಂತ ಹೇಳ್ತಾರೆ. ಅದನ್ನೇ ಭಗವಂತನ ಸ್ತುತಿಪದಕ್ಕೆ ಸನ್ಮತಿಯ ಪಾಲಿಸಿ ನೆಲಸುನಿ ಮದ್ವದನ ಸದನದಲ್ಲಿ, ನನ್ನ ಮುಖದಲ್ಲಿ ಮುಖಮಂದಿರದಲ್ಲಿ ವಿಶೇಷವಾಗಿ ನೀನಿದ್ದು ನನ್ನ ಅನುಗ್ರಹ ಮಾಡಮ್ಮ ಅಂತ ಪ್ರಾರ್ಥನೆ. ನಂತರ ಇಲ್ಲಿ ವೇದಾಭಿಮಾನಿನಿ ಆದ್ದರಿಂದ ಜ್ಞಾನಪ್ರದಳವು ಅಂತ ಆಕೆಯನ್ನು ಸ್ತೋತ್ರ ಮಾಡಿ ಅದೇ ಸ್ಥಾನದಲ್ಲಿ ಸಮಸ್ಥಾನದಲ್ಲಿ ಕೂತಿರುವಂತಹ ಭಾರತೀ ದೇವಿಯರ ಪ್ರಾರ್ಥನೆ ಮಾಡುತ್ತಾರೆ. ಸದ್ಬುದ್ಧಿ ಪ್ರದಾತೃತ್ವಾತ್, ಸದ್ಭಕ್ತಿ ಪ್ರದಾತೃತ್ವಾತ್, ಬುದ್ಧಾಭಿಮಾನಿನೀಂ ಭಕ್ತಿಭಿಮಾನಿನೀಂ ಭಾರತೀಂ ಪ್ರಣಮತಿ ಹೇಳುತ್ತಾರೆ. ಒಳ್ಳೆ ಬುದ್ಧಿಯನ್ನು ಕೊಟ್ಟು, ಒಳ್ಳೆ ಭಕ್ತಿಯನ್ನು ಕೊಟ್ಟು, ಸದ್ಬುದ್ಧಿ ಸದ್ಭಕ್ತಿ ಸಚ್ಛಬ್ದ ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಅಂದರೆ ಬುದ್ಧಿ ಬರಬೇಕು, ಒಳ್ಳೆ ಬುದ್ಧಿ ಬರಬೇಕು. ಆ ಬುದ್ಧಿ ಬಂದಾಗ ಅದರ ಒಳ್ಳೆತನ ಏನು ಗೊತ್ತೋ, ದೇವರನ್ನ ಚಿಂತನೆ ಮಾಡಿದರೆ ಸಾಲದು. ಆ ಚಿಂತನೆ ತತ್ವಾಭಿಮಾನಿಗಳ ಮೂಲಕ ದೇವ ಕೊಟ್ಟ ಎಂಬ ಬುದ್ಧಿ ಬರಬೇಕು. ಹಾಗೆ ಸದ್ಭಕ್ತಿ, ಭಕ್ತಿಯನ್ನು ಮಾಡ್ತಾ ಇರ್ತೀವಿ ದೇವರಲ್ಲಿ ಮಾಡುವಾಗ, ನಾ ಮಾಡಿದ ಭಕ್ತಿ ನೀ ಅನುಗ್ರಹ ಮಾಡುವಂತ ಕೇಳುತ್ತೇವೆ. ಅದಕ್ಕೆ ಹೇಳುತ್ತಾರೆ, ದೇವರ ಭಕ್ತಿ ದೇವರು ಕೊಟ್ಟರೇನೆ ಬರುತ್ತೆ. ದೇವ ನಿನ್ನಯ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾದ ಜನಕ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಆ ಭಗವಂತ ವಿಶೇಷವಾಗಿ ಭಕ್ತಿಯನ್ನು ಅನುಗ್ರಹ ಮಾಡಬೇಕು. ಆ ಭಕ್ತಿಯನ್ನು ಕೊಡುವುದು ಯಾರು ಅಂದರೆ ದೇವರು ಭಾರತೀಯ ದೇವಿಯರ ಮೂಲಕ ಕೊಡುತ್ತಾರೆ. ಸದ್ಬುದ್ಧಿಯನ್ನು ಕೊಡುತ್ತಾರೆ, ಸದ್ಭಕ್ತಿಯನ್ನು ಕೊಡುತ್ತಾರೆ. ಇದನ್ನೇ ಷೋಡಶಿಯಲ್ಲಿ ಹೇಳುತ್ತಾರೆ, ಸ್ಥೂಲ ಶರೀರ ಷಷ್ಠಿ ಪ್ರಕರಣದಲ್ಲಿ ಹೇಳುತ್ತಾರೆ. ನಮಗೆ ಅನೇಕ ಕೋಟಿ ಜನ್ಮಗಳು ಕಳೆದ ಮೇಲೆ ಭಾರತೀ ದೇವಿಯರ ಅನುಗ್ರಹದಿಂದ ಭಗವಂತನ ಕಾಣುವಂತಹ ಮಾರ್ಗದಲ್ಲಿ ಹೋಗಬೇಕು ಎಂಬ ಬುದ್ಧಿ ಬರುತ್ತಂತೆ, ಸದ್ಬುದ್ಧಿ. ಆ ಬುದ್ಧಿ ಬರಬೇಕಾದರೆ ಭಾರತೀ ದೇವಿಯರ ಅನುಗ್ರಹ ಆಗಬೇಕು. ಬುದ್ಧಿ ಬಂದರೆ ಸಾಲದು, ಭಗವಂತನಲ್ಲಿ ಒಳ್ಳೆ ಭಕ್ತಿ ಬರಬೇಕು. ಸದ್ಭಕ್ತಿ ಅಂದರೆ ದೇವರಿಂದ ಯಾವುದನ್ನೂ ಬೇಡದ ಭಕ್ತಿ. ನಿರ್ವ್ಯಾಜಾಂ ನಿಶ್ಚಲಾಂ, ಯಾವ ನೆಪವೂ ಇಲ್ಲದೆ ಇದು ಬೇಕು ಅದು ಬೇಕು ಅಂತ ಕೇಳದೆ ನಿಶ್ಚಲವಾದಂತಹ ಭಕ್ತಿ ಏನಿರುತ್ತೆ, ಆ ಭಕ್ತಿ ನಮಗೆ ಬೇಕಾದರೆ ಆ ಭಾರತೀ ದೇವಿಯ ಪಾದವನ್ನ ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತೀ ದೇವಿಯ ಸ್ತೋತ್ರ ಮಾಡುತ್ತಾರೆ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ, ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ, ಸತತ ಹರಿಯಳಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಕೃತಿ ರಮಣ ಪ್ರದ್ಯುಮ್ನ ನಂದನೆ, ಇಲ್ಲಿ ಕೃತಿಪತಿ ಪ್ರದ್ಯುಮ್ನ, ಕೃತಿರಮಣ ಪ್ರದ್ಯುಮ್ನ, ಆ ಪ್ರದ್ಯುಮ್ನ ನಂದನೆ ಪುತ್ರಿ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಮಗಳಾಗಿ ಹುಟ್ಟಿ ಬಂದವಳು, ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ, 24 ತತ್ವಪತಿಗಳಿಗೆ ಗುರುವೆನಿಸುತಿಹ, ಗುರು ಅಂತ ಕರೆಸಿಕೊಂಡಂಥ ಮಾರುತನ ನಿಜಪತ್ನಿ ಅಂದರು, ವಾಯುದೇವರ ನಿಜಪತ್ನಿ ಅಂತ ಹೇಳಿದರು. ಸರಿ, ವಾಯುದೇವರಿಗೆ ಮಹತ್ತತ್ವಾಭಿಮಾನಿಗಳು ಅಂತ ಹೇಳುವುದು ಸತ್ಯ, ಆದರೆ ಅವರಿಗೆ 24 ತತ್ವಗಳಿಗೆ ಅಭಿಮಾನಿಗಳಾದ ತತ್ವಪತಿಗಳು ಏನಿದ್ದಾರೆ ಅವರಿಗೆ ಗುರುಗಳಾಗುವುದು ಹೇಗೆ? ಯಾಕಂದ್ರೆ 24 ತತ್ವಗಳಲ್ಲಿ ಮೊದಲನೆಯ ತತ್ವ ಅವ್ಯಕ್ತ ತತ್ವ. ಆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಯಾರು ಅಂದ್ರೆ ಲಕ್ಷ್ಮೀದೇವಿ. ಮಹತ್ತತ್ವಕ್ಕೆ ಅಭಿಮಾನಿಗಳು ಬ್ರಹ್ಮವಾಯುಗಳು. ಸರಿ, ಅಹಂಕಾರ ತತ್ವಕ್ಕೆ ಗರುಡಶೇಷ ರುದ್ರಾದಿಗಳು. ಸರಿ, ತಮಕ್ಕಿಂತ ಕಡಿಮೆಯಾದ ಗರುಡಶೇಷ ರುದ್ರಾದಿಗಳಿಂದ ಮಿಕ್ಕವರಿಗೆ ಗುರುಗಳಾದರೆ ಅಡ್ಡಿ ಇಲ್ಲ. ತಮ್ಮ ತತ್ವದಲ್ಲಿ ಬ್ರಹ್ಮದೇವರಿದ್ರೆ ಅವರಿಗೆ ಗುರುಗಳಾಗೋದು ಹೇಗೆ? ತಮಕ್ಕಿಂತ ಹೆಚ್ಚಾದ ಅವ್ಯಕ್ತ ತತ್ವದ ಲಕ್ಷ್ಮೀದೇವಿಗೆ ಗುರುಗಳಾಗೋದು ಅಂತ ಹೇಗೆ ಹೇಳ್ತೀರಾ? ಆದ್ದರಿಂದ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೇನು ಸತಿ ಮಾರತ ನಿಜಪತ್ನಿ ಎಂಬುದು ಹೇಗೆ ಕೂಡುತ್ತೆ ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿ ಹೇಳುತ್ತಾ ಇದ್ದಾರೆ, ಅವ್ಯಕ್ತ ತತ್ವಾತ್ಮ ದೇವಿ ಲಕ್ಷ್ಮೀ ಹೃದಾಕೃತ. ಅವ್ಯಕ್ತ ತತ್ವಕ್ಕೆ ವಿಶೇಷವಾಗಿರತಕ್ಕಂಥ ಅಭಿಮಾನಿ ಯಾರು ಅಂದ್ರೆ ಲಕ್ಷ್ಮೀದೇವಿ. ಮತ್ತೆ ಇಲ್ಲಿ ಲಕ್ಷ್ಮೀದೇವಿಗೆ ಗುರುಗಳಾಗ್ತಾರ ಅಂದ್ರೆ ಇಲ್ಲ, ಭಾರತಿ ಸರಸ್ವತಿಯರು ಅವ್ಯಕ್ತ ತತ್ವಕ್ಕೆ ಅಮುಖ್ಯ ಅಭಿಮಾನಿಗಳು. ಹೇಳ್ತಾರೆ, ಅವ್ಯಕ್ತ ತತ್ವ ರೂಪಿಣ್ಯವು ಭಾರತೀಚ ಸರಸ್ವತಿ ಎಂಬ ಶಾಂಡಿಲ್ಯ ತತ್ವದ ವಚನ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅವ್ಯಕ್ತ ತತ್ವ ರೂಪಿಣ್ಯವು, ಅವ್ಯಕ್ತ ತತ್ವಕ್ಕೆ ವಿಶೇಷವಾಗಿ ಅಭಿಮಾನಿಗಳಾಗಿ ನಿಂತವರು ಯಾರು? ಭಾರತಿ ಸರಸ್ವತಿ ಅಮುಖ್ಯ ಅಭಿಮಾನಿಗಳು ನಿಂತಿದ್ದಾರೆ. ಆದ್ದರಿಂದ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಗಳಾದ ಅಂದ್ರೆ ಅಮುಖ್ಯ ಅಭಿಮಾನಿಗಳಾಗಿರ್ತಕ್ಕಂಥ ಸರಸ್ವತಿ ಭಾರತೀಯರೇ ಗುರುವಾಗಿರುವುದು ಕೂಡುತ್ತೆ. ಆದ್ದರಿಂದ 24 ತತ್ವದಲ್ಲಿ ಒಂದು, ಅವ್ಯಕ್ತ ತತ್ವದಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಹೋಯಿತು. ಇನ್ನು ಮಹತ್ತತ್ವಕ್ಕೆ ಹೇಳ್ತಾ ಇದ್ದಾರೆ, ಈ ಮಹತ್ತತ್ವಕ್ಕೆ ಮುಖ್ಯ ಅಭಿಮಾನಿಗಳು ಯಾರು ಅಂದರೆ ಬ್ರಹ್ಮವಾಯುಗಳು. ಆದರೆ ಅಮುಖ್ಯ ಅಭಿಮಾನಿಗಳು ಯಾರು ಅಂದರೆ ಶೇಷ ವೀಂದ್ರ ಮೃಡಾಹ್ಯೇ ಮೃಡಾಹಿ ಯತೇ ಹಿ ಮಹತ್ತತ್ವಾಭಿಮಾನಿನಃ. ಹಾಗಾದರೆ ಗರುಡ ಶೇಷ ರುದ್ರರೇ ಮಹತ್ತತ್ವಕ್ಕೂ ಅಮುಖ್ಯ ಅಭಿಮಾನಿಗಳಾಗಿ ನಿಂತಿದ್ದಾರೆ. ಆದ್ದರಿಂದ ವಾಯುದೇವರಿಗೆ ಮಹತ್ತತ್ವಕ್ಕೆ ಅಮುಖ್ಯ ಅಭಿಮಾನಿಗಳಾಗಿರತಕ್ಕಂತಹ ಗರುಡಶೇಷ ರುದ್ರಾದಿಗಳ ನಿಯಾಮಕತ್ವ ಎಂಬುದು ಕೂಡುತ್ತೆ. ಇನ್ನು ಮಿಕ್ಕ ಅಹಂಕಾರ ತತ್ವ ಮೊದಲಾದ ತತ್ವಗಳಿರತಕ್ಕಂತಹ ಎಲ್ಲರ ನಿಯಾಮಕತ್ವವು ವಾಯುದೇವರಿಗೆ ಕೂಡುತ್ತೆ. ಆದ್ದರಿಂದ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಎಂಬುದು ಈ ರೀತಿ ಕೂಡುತ್ತೆ ಎಂಬುದನ್ನು ತಿಳಿಸಿಕೊಡುತ್ತಾರೆ. ಅಂಥ ಮಾರುತನ ನಿಜಪತ್ನಿ ಎಂದರು. ವಾಯುದೇವರ ನಿಜಪತ್ನಿಯಾಗಿರತಕ್ಕಂತಹ ಭಾರತೀ ದೇವಿಯೇ ತಾವು ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ದೇವರಲ್ಲಿ ಗುರುಗಳಲ್ಲಿ ನಮಗೆ ರತಿಯ ಪಾಲಿಸು ಅಂದರೆ ಅವರ ಪಾದವನ್ನು ಚಿಂತನೆ ಮಾಡುವುದರಲ್ಲಿ ಆಸಕ್ತಿ, ದೃಢವಾದ ಆಸಕ್ತಿ, ಅದು ರತಿ. ಅದು ಸದ್ರತಿಯಾಗಬೇಕಂತೆ. ಸದ್ರತಿ ಎಂದರೆ ದೇವರು ಗುರುಗಳೇ ನನಗೆ ಅವರಲ್ಲಿ ರತಿ ಕೊಟ್ಟರೆ ನನಗೆ ಬರುತ್ತೆ, ಇಲ್ಲದಿದ್ದರೆ ಏನು ಬರಲ್ಲ ಎಂಬ ತತ್ವಜ್ಞಾನದಿಂದ ಕೂಡಿಕೊಂಡಿರತಕ್ಕಂಥ ರತಿಯೇ ಸದ್ರತಿ. ಶ್ರೀಹರಿಯೇ ಸ್ವತಂತ್ರ, ಉಳಿದವರೆಲ್ಲ ಅಸ್ವತಂತ್ರರು. ಶ್ರೀಹರಿಯೇ ಇವರೆಲ್ಲರ ಮೂಲಕ ನನಗೆ ವಿಶೇಷವಾದ ರತಿಯನ್ನು ಕೊಡ್ತಾ ಇದ್ದಾನೆ. ದೇವರಲ್ಲಿ ಮತ್ತು ಗುರುಗಳಲ್ಲಿ ದೇವರೇ ಕೊಡಬೇಕು ಎಂಬ ಭಗವಂತನ ಶರಣಾಗತಿಪೂರ್ವಕ ಬರುವಂಥ ಭಗವಂತನಿಗೆ ಶರಣಾಗತರಾಗಿ ಆ ಶರಣಾಗತಿಯ ಪೂರ್ವಕ ನಮ್ಮಲ್ಲಿ ಮೂಡುವಂಥ ಭಕ್ತಿ ಏನಿದೆ ಅದನ್ನು ಸದ್ರತಿ ಎಂದರು. ಅದರಿಂದ ಈ ಸದ್ರತಿ ನಮಗೆ ಬರಬೇಕಾದರೆ ಭಾರತೀಯ ದೇವಿಯ ಪರಮಕರುಣೆ ಆಗಬೇಕು. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಇನ್ನ ಹೇಳುತ್ತಾರೆ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳರುಪು ಕರುಣದಲ್ಲಿ. ಇಲ್ಲಿ ಭಾಗವತ ಭಾರತ ಪುರಾಣ ಪುರಾಣಗಳ ರೂಪ ಕರುಣದಲ್ಲಿ ಅಂತ ಹೇಳಿಲ್ಲ. ಯಾಕಂದ್ರೆ ನನ್ನಂತವರು ಬೀದಿಗೊಬ್ಬರಿದ್ದಾರೆ, ಅದರಿಂದ ಪುರಾಣಗಳು ಬೇಕಾದಷ್ಟು ಕೇಳ್ತಾ ಇರ್ತೀವಿ ಬೆಂಗಳೂರಲ್ಲಿ. ಅದೆಲ್ಲ ಹೇಳ್ತಾ ಇದ್ದಾರೆ, ಪುರಾಣದ ರಹಸ್ಯ ತತ್ವಗಳು ತಿಳಿಯಬೇಕಂತೆ. ಅದು ಹೇಳಬೇಕಾದವರು ಯಾರು ಅಂದ್ರೆ ಭಾರತೀಯ ದೇವಿಯೇ ನಮಗೆ ತಿಳಿಸಬೇಕು, ಇಲ್ಲದಿದ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಹಸ್ಯ ತತ್ವ ಒಂದು ನೋಡೋಣ. ಭಾಗವತ, ಧ್ರುವರಾಜರು ತಪಸ್ಸಿಗೆ ಕೂತಿದ್ದಾರೆ. ತಪಸ್ಸಿಗೆ ಕೂತಿರುವಾಗ ಇಂದ್ರದೇವರು ಸಿಂಹ ವ್ಯಾಘ್ರ ಮೊದಲಾದ ರೂಪದಿಂದ ಅವರನ್ನ ಭಯಪಡಿಸಲಿಕ್ಕೆ ವಿಘ್ನ ಕೊಡಲಿಕ್ಕೆ ಕಳಿಸಿದರು ಅಂತ ಬರುತ್ತೆ. ಸಾಮಾನ್ಯವಾಗಿ ಇಂದ್ರದೇವರ ಮಾತು ಬಂದ ಕೂಡಲೇ ಚಟಾಕಿ ಹಾರುವುದು ಸತ್ಯ. ಏನಂತ, ಈ ಇಂದ್ರನಿಗೆ ಬೇರೆ ಕೆಲಸ ಇಲ್ಲ, ತನ್ನ ಪದವಿಗಾಗಿ ಎಲ್ಲರಿಗೂ ತೊಂದರೆ ಕೊಡತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಇಂದ್ರ ಅಂತ ಆ ಕಲ್ಪನೆ ಬರುತ್ತೆ. ಹಾಗೆಯೇ ಹೇಳ್ತಾ ಇರೋದು ಸತ್ಯ. ಆದರೆ ಸತ್ಯವಾದ ವಿಚಾರ ಏನು ನೋಡಿ, ಇಂದ್ರದೇವರು ಸಿಂಹ ವ್ಯಾಘ್ರ ಮೊದಲಾದ ಮೃಗಗಳ ರೂಪದಲ್ಲಿ ಅವರಿಗೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನಪಟ್ಟರು ಎಂಬುದು ಮೇಲ್ಮಾತಿದೆ. ಆದರೆ ಧ್ರುವರಾಜರು ಅದಕ್ಕ್ಯಾವುದಕ್ಕೂ ಮನಸ್ಸನ್ನ ಏನು ಚಂಚಲ ಮಾಡಿಕೊಳ್ಳದೆ ದೃಢವಾಗಿ ತಪಸ್ಸಿಗೆ ನಿಂತದ್ದು ಸತ್ಯ ಅಲ್ಲವೋ? ಹಾಗಾದರೆ ಧ್ರುವರಾಜರಿಗೆ ಆ ದೃಢವಾದ ಮನಸ್ಸು ಕೊಟ್ಟದ್ದು ಯಾರು? ಮನೋಭಿಮಾನಿಗಳಾದ ಇಂದ್ರದೇವರೇ. ಹೊರಗೆ ಮೇಲ್ನೋಟಕ್ಕೆ ಎಲ್ಲರಿಗೆ ತೋರಲಿಕ್ಕೆ ತೊಂದರೆ ಕೊಟ್ಟಂತೆ ಮಾಡುತ್ತಾರೆ, ಆದರೆ ಒಳಗೆ ತಾವೇ ನಿಂತು ಸಜ್ಜನರನ್ನ ಗೆಲ್ಲಿಸುವುದು ದೇವತೆಗಳ ಲಕ್ಷಣ, ಅದರಲ್ಲೂ ದೇವತೆಗಳ ಶ್ರೇಷ್ಠರಾದ ಇಂದ್ರದೇವರ ಲಕ್ಷಣ. ಅದರಿಂದ ಇಂದ್ರದೇವರ ಕುರಿತಾಗಲಿ, ರುದ್ರದೇವರ ಕುರಿತಾಗಲಿ, ಯಾವುದೇ ದೇವತೆಗಳ ಕುರಿತಾಗಲಿ, ಅವರು ಮೇಲ್ನೋಟಕ್ಕೆ ಮಾಡಿದ ವ್ಯಾಪಾರಗಳನ್ನು ನೋಡಿಕೊಂಡು ನಾವು ಬಾಯಿಗೆ ಬಂದಂತೆ ಅವರನ್ನು ಅಂದುಕೊಂಡರೆ ಮನಸ್ಸಿನಲ್ಲಿ ಏನಾಗುತ್ತೆ? ನಮ್ಮ ಕೋಟಿ ಕೋಟಿ ಜನ್ಮದಲ್ಲಿ ಮಾಡಿದ ಪುಣ್ಯ ರಾಶಿ ಕತ್ತರಿಸಿ ಹೋಗುವುದಲ್ಲದೆ ಕೋಟ್ಯಂತರ ನೀಚ ಜನ್ಮಗಳ ರಾಶಿ ಬಿದ್ದಿರುತ್ತೆ ಮತ್ತು ಅನ್ಬೇಲಬಲ್ ವಾರಂಟ್ ಬಂದ್ಬಿಡುತ್ತೆ. ಭಗವದ್ಭಕ್ತರು ಹೇಳುತ್ತಾರೆ ಕಕ್ಷಾತಾರತಮ್ಯ ಹಿಂದಿಯಲ್ಲಿ, ಇಂದ್ರದೇವರು ಕೋಗಿಲೆಯಂತೆ ಭಗವಂತನ ಪಾಡತಾ, ಯಾರು ಚಿಕ್ಕ ಚಿಕ್ಕ ಭಗವದ್ಭಕ್ತರು ಬರ್ತಾರೋ ತಾವೇ ಸಿಂಹಾಸನದಿಂದ ಎದ್ದು ಬಂದು ಕೈ ಹಿಡಿದು ಕರ್ಕೊಂಡು ಬಂದು ಪಾದ ತೊಳೆದು ನೀವು ಬಂದದ್ದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಅವರ ಮುಂದೆ ತಲೆಬಾಗತಕ್ಕಂಥ ವಿನಯ ಅಂತ ಇದು. ಸಪ್ತರ್ಷಿಗಳು ನನ್ನ ಪೂಜೆ ಮಾಡಿದ್ವಿ, ಜಗತ್ತೇ ಪವಿತ್ರ ಮಾಡುವಂತಹ ಸಪ್ತರ್ಷಿಗಳು ತಲೆಬಾಗಿ ನಮಸ್ಕಾರ ಮಾಡುವ ಪೀಠ ಇಂದ್ರಪೀಠ. ಅಂಥ ಇಂದ್ರಪೀಠದ ಕುರಿತು ಅಪರ್ಥ ಆಗುವ ಸಂದರ್ಭ ಬಂದಾಗ ಈ ಒಳಗಿನ ತತ್ವ ಜ್ಞಾನ ಗೊತ್ತಾದರೆ, ರಹಸ್ಯ ಗೊತ್ತಾದರೆ, ಹೊರಗೆ ಮೇಲ್ನೋಟಕ್ಕೆ ಸಜ್ಜನರಿಗೆ ಇಂದ್ರದೇವರು ತೊಂದರೆ ಕೊಟ್ಟಂತೆ ಕಂಡರೂ ಕೂಡ ಒಳಗೆ ನಿಂತು ಅವರನ್ನ ಗೆಲ್ಲಿಸಿ ವಿಶೇಷವಾಗಿರತಕ್ಕಂಥ ಮನೋಭಿಮಾನಿಗಳಾಗಿ ನಿಂತಿರುತ್ತಾರೆ ಎಂಬುದು ರಹಸ್ಯ. ಈ ರೀತಿಯಾದ ರಹಸ್ಯಗಳು ಎಷ್ಟೋ ಎಷ್ಟೋ ಎಷ್ಟೋ. ಮೇಲ್ನೋಟಕ್ಕೆ ಅಲ್ಲಿರತಕ್ಕಂಥ ಎಲ್ಲಾ ಪಾತ್ರಗಳನ್ನ ತಪ್ಪರ್ಥ ಮಾಡಿಕೊಂಡು ಬಾಯಿ ಬಂದಂತೆ ಹೇಳಿ ಬಾಯಿ ಆ ಹೇಳಿದ್ದನ್ನ ಕೇಳಿ ಹಾಳಾಗುವುದೇ ನಮ್ಮ ಜೀವನದ ಗುರಿಯಾಗಿಬಿಡುತ್ತೆ. ಅದರಿಂದ ದೇವೇಂದ್ರ ತೀರ್ಥರು ಪಟ್ಟ ಹೇಳ್ತಾ ಇದ್ದರಂತೆ, ಭಾಗವತ ಭಾರತದಲ್ಲಿ ಬರತಕ್ಕಂಥ ಯಾವ ಯಾವ ದೇವತೆಗಳು ಋಷಿಗಳು ಬರ್ತಾರೆ ಅವರ ಚರಿತ್ರೆ ಕೇಳಿದಾಗ ಬಾಯಿಗೆ ಬಂದಂತೆ ಹೇಳದಿರು, ಆ ಬಾಯಿಗೆ ಬಂದಂತೆ ಹೇಳಿದ್ದನ್ನ ಕೇಳದಿರು ಅಂತ ಎಚ್ಚರ ಪಡ್ತಾ ಇದ್ದಾರೆ. ಇಲ್ಲದೆ ಜೀವನ ಕೊಚ್ಚಿಕೊಂಡು ಹೋಗುತ್ತೆ ಅಂತ ದೊಡ್ಡ ದೊಡ್ಡವರೆಲ್ಲ ಎಚ್ಚರ ಪಡುತ್ತಾರೆ. ಆದ್ದರಿಂದ ಇದು ರಹಸ್ಯ ತತ್ವ ಅಂದ್ರೆ ಭಾಗವತ ಭಾರತ ಪುರಾಣಗಳಲ್ಲಿ ಏನು ಒಳಗೊಳಗೆ ಏನು ವಿಶೇಷಗಳಿರುತ್ತೆ ಅದನ್ನು ತಿಳಿಸಿಕೊಟ್ಟು ನಮ್ಮನ್ನು ಅನುಗ್ರಹ ಮಾಡಮ್ಮ, ಇಲ್ಲದಿದ್ರೆ ಎಲ್ಲಿ ಬಿದ್ದಿರುತ್ತೇವೋ ನಾವು. ಆದ್ದರಿಂದ ವಿಶೇಷವಾಗಿರತಕ್ಕಂಥ ಅನುಗ್ರಹ ಮಾಡು ಅಂತ ಹೇಳ್ತಾರೆ. ಅಲ್ಲ, ಭಾಗವತ ಭಾರತ ಮಾತ್ರ ಸಾಕ ಅಂದ್ರೆ ಹೇಳ್ತಾರೆ ಉಪಲಕ್ಷಣತೆಯ ಭಾಗವತ ಅಂದ್ರೆ ಅಷ್ಟಾದಶ ಪುರಾಣಗಳ ರಹಸ್ಯ ತತ್ವವು ಕೂಡ ನನಗೆ ಅನುಗ್ರಹ ಮಾಡು ಅಂತ ಆಕೆಯನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ವಾಯುದೇವರು ಗುರು ಅಂತ ಹೇಳಿದರಲ್ಲ, ಅಂದ್ರೆ ಹೇಳುತ್ತಾರೆ ಪ್ರತಿಯೊಬ್ಬ ಜೀವರಾಶಿಗೆ ಅವರವರ ನೀತ ಗುರುಗಳು ಅಂತ ಇದ್ದೇ ಇರುತ್ತಾರೆ. ಆ ನೀತ ಗುರುಗಳು ಸಿಕ್ಕ ಮೇಲೆ ಬಿಂಬೋಪದೇಶ ಆದ ಮೇಲೆ ಇನ್ನೊಬ್ಬ ಗುರುಗಳ ಉಪದೇಶ ಅವಶ್ಯಕ ಅಂತ. ಯಾರದು ಅಂದರೆ ರುಜುಪಂಕ್ತಿಯಲ್ಲಿ ಕೂತಿರತಕ್ಕಂಥ ವಾಯುದೇವರು ಬ್ರಹ್ಮದೇವರು. ಅವರು ಸಕಲ ಜೀವರಾಶಿಗಳಿಗೆ ಸಾಮಾನ್ಯವಾದ ನೀತ ಗುರುಗಳು, ನೀತ ಗುರುಗಳಿಗೆ ನೀತ ಗುರುಗಳವರು. ಅದರಿಂದ ಅವರ ಉಪದೇಶ ಕಡ್ಡಾಯ ಅಂತ ಸಾರೋದ್ಧಾರದಲ್ಲಿ ವಿಶೇಷವಾಗಿ ಹೇಳುತ್ತಾರೆ. ಅದರಿಂದ ವಾಯುದೇವರು ಸದಾ ಗುರುಗಳಾಗಿದ್ದಾರೆ. ಅಂದ್ರೆ ಎಲ್ಲರ ಹೃದಯದಲ್ಲಿ ಬಿಂಬನ ಬಗ್ಗೆ ಇರುವ ನಾನಾ ಅಜ್ಞಾನದ ಅಂಧಕಾರವನ್ನ ನುಂಗಿಬಿಟ್ಟು ಅವರನ್ನ ಪೂರ್ಣಾನುಗ್ರಹ ಮಾಡತಕ್ಕಂತಹ ಜ್ಞಾನಿಗಳು. ಅಸಂಶಯ ಸಂಶಯ ಛಿತ್ ಗುರುರುಕ್ತೋ ಮನೀಷಿವಿಹಿ ಅಂತ ಹೇಳುತ್ತಾರೆ. ಸಂಶಯರಹಿತರು ಸಂಶಯ ಛೇದಕರಾಗಿರ್ತಕ್ಕಂಥ ವಾಯುದೇವರನ್ನ ಸ್ತೋತ್ರ ಮಾಡಿ, ವಾಯುದೇವರ ಪತ್ನಿಯಾಗಿರತಕ್ಕಂಥ ಅಂಥ ವಾಯುದೇವರು ಗುರುಗಳು ಹೇಳುತ್ತಾ ಇದ್ದಾರೆ. ಅಂಥ ಗುರುಗಳ ಪತ್ನಿ ಏಕೆ, ಗುರುಪತ್ನಿ ಆದ್ದರಿಂದ ತಾಯಿ ನಮಗೆ ಅನುಗ್ರಹ ಮಾಡಮ್ಮ. ಅಂದರೆ ವಾಯುದೇವರಲ್ಲಿ ವಿಶೇಷವಾಗಿರತಕ್ಕಂಥ ಭಕ್ತಿ ಬರಬೇಕಾದರೆ ಭಾರತೀ ದೇವಿಯ ಅನುಗ್ರಹ ಆಗಲೇಬೇಕು, ಇಲ್ಲದಿದ್ರೆ ಇಲ್ಲ. ನಮ್ಮ ಹೃದಯದಲ್ಲಿರುವ ಅನಾದಿ ಕಾಲದ ರೋಗ ಅಜ್ಞಾನ ದೊಡ್ಡ ಕತ್ತಲದು, ಅದನ್ನು ದೂರೋಡಿಸಬೇಕಾದರೆ ಭಾರತೀ ದೇವಿಯ ಕರುಣ ಆಗಲೇಬೇಕು, ಇಲ್ಲದಿದ್ರೆ ಸಾಧ್ಯವೇ ಇಲ್ಲ ಅಂತಾರೆ. ಅದರಿಂದ ತಾಯಿ ದಯದಿಂದ ನಮಗೆ ಎಲ್ಲ ಅನುಗ್ರಹ ಮಾಡಮ್ಮ, ವಾಯುದೇವರಲ್ಲಿ ಪೂರ್ಣವಾದ ಭಕ್ತಿ ಕೊಡು, ನಂತರ ತತ್ವಜ್ಞಾನವನ್ನ ದಯಪಾಲಿಸುವಂತ ಅವ್ಯಕ್ತ ತತ್ವಕ್ಕೆ ಅಮುಖ್ಯಾಭಿಮಾನಿಯಾಗಿರತಕ್ಕಂಥ ವಿಶೇಷವಾದ ಭಾರತೀಯ ದೇವಿಯರು ನಮಗೆ ಭಕ್ತಿಗೆ ನಿಯಾಮಕರಾದಂಥ ತಾಯಿಗೆ ನಮಸ್ಕಾರವನ್ನ ಮಾಡಿ ನಂತರ ಮುಂದೆ ರುದ್ರದೇವರವರೆಗೂ ಹೋಗ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. ಅಷ್ಟು ಇದೆಲ್ಲ ಇದರಾಗೆ ಇದು ಮಾಡಲಿಕ್ಕೆ ಅಪ್ಲೋಡ್ ಆಗಲ್ಲ.